ಇಹಲೋಕಕ್ಕೆ ಬರುವುದರಲ್ಲಿ ಯೇಸುವಿನಲ್ಲಿದ್ದಂತ ದೀನತೆ.
The first thing that we could say we see in the life of Jesus Christ when he lived on this earth is his deep humility.
ಯೇಸು ಇಹಲೋಕದಲ್ಲಿ ಜೀವಿಸಿದಂತ ಜೀವಿತದಲ್ಲಿ ನಾವು ನೋಡುವಂತ ಮೊದಲ ಸಂಗತಿ ಏನಪ್ಪಾ ಅಂತಂದ್ರೆ ಅದು ದೀನತೆಯಾಗಿದೆ.
Man is basically proud. We are proud of many things.
ನಾವು ಮನುಷ್ಯರಾಗಿದ್ದುಕೊಂಡು ಅನೇಕ ವಿಷಯಗಳಿಗಾಗಿ ಗರ್ವ ಪಡ್ತೇವೆ.
We are proud of our race and upbringing and our family tree perhaps.
ನಾವು ನಮ್ಮ ಓಟದ ವಿಷಯವಾಗಿ, ಕುಟುಂಬ ವೃಕ್ಷದ ವಿಷಯವಾಗಿ, ಹಾಗೂ ನಾವು ಲಾಲಿಸುವಂತ ಪಾಲಿಸುವಂತ ವಿಷಯವಾಗಿ ಗರ್ವ ಪಡ್ತೇವೆ.
We can be proud of our education, our good looks, our intelligence, our capabilities, our talents, our gifts, our position, maybe our house or car or it could be anything.
ನಾವು ನಮ್ಮ ವಿದ್ಯಾಭ್ಯಾಸ, ಒಳ್ಳೆ ನೋಟ, ನಮ್ಮ ಬುದ್ಧಿವಂತಿಕೆ, ಸಾಮರ್ಥ್ಯಗಳು ಮತ್ತು ನಮ್ಮ ಚಾಣಾಕ್ಷತನ, ನಮ್ಮ ವರಗಳು, ನಮ್ಮ ಸ್ಥಾನ, ಮನೆ ಅಥವಾ ಕಾರ್, ಇನ್ನೂ ಹಲವು ವಿಷಯಗಳಿಗಾಗಿ ಅಹಂಕಾರ ಪಡ್ತೇವೆ.
Influential friends. But when Jesus came to earth, he took the lowest place that any man could ever take. He came as a servant of everyone.
ಹಾಗೂ ಪ್ರಭಾವವುಳ್ಳಂತ ಸ್ನೇಹಿತರ ವಿಷಯವಾಗಿ ಕೂಡ ನಾವು ಅಹಂಕಾರ ಪಡ್ತೇವೆ. ಆದ್ರೆ ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದಾಗ ಯಾರೂ ಕೂಡ ತೆಗೆದುಕೊಳ್ಳಲು ಅಸಾಧ್ಯವಾದಂತ ಹಾಗೂ ಇಷ್ಟಪಡದಂತ ಸ್ಥಾನವನ್ನ ತೆಗೆದುಕೊಂಡರು, ಅಂದ್ರೆ ಸೇವಕನ ಸ್ಥಾನವನ್ನ ತೆಗೆದುಕೊಂಡರು.
Even though he was God manifest in human form, that's where we see the greatness of our God.
ಆತನು ದೇವರಾಗಿದ್ದರೂ ಸಹ ಮನುಷ್ಯ ದಾರಿಯಾಗಿ ಬಂದನು, ಅಲ್ಲಿ ನಾವು ದೇವರ ದೊಡ್ಡತನವನ್ನ ಕಾಣ್ತೇವೆ.
ಯು ನೋ, ವಿ ಕ್ಯಾನ್ ಸೀ ದ ಗ್ರೇಟ್ನೆಸ್ ಆಫ್ ಗಾಡ್ ಇನ್ ಕ್ರಿಯೇಷನ್, ದಿ ಸ್ಟಾರ್ಸ್ ಅಂಡ್ ದಿ ಪ್ಲಾನೆಟ್ಸ್ ಅಂಡ್ ಸೋ ಮೆನಿ ವಂಡರ್ಫುಲ್ ಥಿಂಗ್ಸ್ ಇನ್ ದಿ ಸ್ನೋ ಫ್ಲೇಕ್ಸ್.
ನಾವು ದೇವರ ದೊಡ್ಡತನವನ್ನ ಸೃಷ್ಟಿಗಳಲ್ಲಿ ನೋಡ್ತೇವೆ, ಗ್ರಹಗಳು, ನಕ್ಷತ್ರಗಳು, ಇನ್ನು ಅನೇಕ ಸೃಷ್ಟಿಗಳಲ್ಲಿ ದೇವರ ದೊಡ್ಡತನವನ್ನ ಮತ್ತು ಅದ್ಭುತಗಳನ್ನ ನೋಡ್ತೇವೆ.
The little atoms which I cannot even see, all these things contain the wonders of God.
ಕಣ್ಣಿಗೆ ಕಾಣದಂತ ಕಣಗಳಲ್ಲೂ ಸಹ ದೇವರ ಅದ್ಭುತಗಳನ್ನು ನೋಡ್ತೇವೆ.
But to the one who reads the scriptures, to the true disciple of Jesus Christ, the greatness of God is not seen in these wonders of the universe.
ಆದರೆ ನಿಜವಾದ ಶಿಷ್ಯನು ಸತ್ಯವೇದವನ್ನ ಓದುವಾಗ ಆತನು ಗ್ರಹಿಸಿಕೊಳ್ಳೋದೇನಪ್ಪ ಅಂತಂದ್ರೆ ಸೃಷ್ಟಿಯ ಅದ್ಭುತಗಳಲ್ಲಿ ದೇವರ ದೊಡ್ಡತನವಿಲ್ಲ ಎಂಬುದಾಗಿ ಗ್ರಹಿಸಿಕೊಳ್ತಾನೆ.
It is seen in the humility with which God came to earth in human form.
ಆದರೆ ಆತನು ದೀನತೆಯಲ್ಲಿ ದೇವರ ದೊಡ್ಡತನವನ್ನ ಕಾಣ್ಕೊಳ್ತಾನೆ. ದೇವರು ಮನುಷ್ಯ ದಾರಿಯಾಗಿ ಈ ಲೋಕಕ್ಕೆ ಬಂದನು.
Emptying himself of the privileges and powers that he had as God and identifying with our fallen race.
ದೇವರಿಗೆ ಸರಿಸಮನಾದಂತ ಸ್ಥಾನವನ್ನ ಬಿಟ್ಬಿಟ್ಟು ಮನುಷ್ಯ ದಾರಿಯಾಗಿ ಇಹಲೋಕಕ್ಕೆ ಬಂದು ದೇವರಿಗೆ ಸಮನಾದಂತ ಅಧಿಕಾರ ಮತ್ತು ಬಲಗಳನ್ನ ಹೊಂದದನೆ ತನ್ನನ್ನ ತಾನು ಬರಿದು ಮಾಡಿಕೊಂಡು ನಮ್ಮ ಬಿದ್ದಂತ ಓಟದೊಟ್ಟಿಗೆ ದೇವರು ತನ್ನನ್ನ ತಾನು ಗುರುತಿಸಿಕೊಂಡನು.
The Bible says in John 1:14, the word became flesh and dwelt among us and we beheld his glory.
ಯೋಹಾನ 1:14 ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಆ ವಾಕ್ಯವೆಂಬುವನ್ನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನ ನೋಡಿದೆವು ಎಂಬುದಾಗಿ.
And that glory we can say was far greater than the glory seen in the creation of the sun, moon and stars.
ಆ ಮಹಿಮೆಯು ಈ ಲೋಕದಲ್ಲಿ ಕಾಣುವಂತ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿನ ಮಹಿಮೆಗಿಂತ ದೊಡ್ಡದು.
God came and dwelt as one of us.
ದೇವರು ನಮ್ಮೊಳಗೆ ಒಬ್ಬನಾಗಿ ಬಂದು ನೆಲೆಸಿದನು ಅಥವಾ ವಾಸ ಮಾಡಿದನು.
And he didn't come in a condescending, patronizing way as our benefactor.
ಆತನು ಯಾವುದೋ ರೀತಿಯಲ್ಲಿ ಖಂಡಿಸುವಂತ ಮತ್ತು ನಮಗೆ ದಾನ ಕೊಡುವಂತ ರೀತಿಯಲ್ಲಿ ಈ ಲೋಕಕ್ಕೆ ಬರಲಿಲ್ಲ.
You know, showing that he's a great person but humbling himself to be with us.
ತಾನು ದೊಡ್ಡ ಮನುಷ್ಯನು ಎಂಬುವ ರೀತಿಯಲ್ಲಿ ತೋರಿಸಿಕೊಳ್ಳುವ ಹಾಗೆ ಈ ಲೋಕಕ್ಕೆ ಬರಲಿಲ್ಲ, ಆದರೆ ನಮ್ಮೊಟ್ಟಿಗೆ ದೀನತೆಯಿಂದ ಬಂದು ನೆಲೆಸಿದನು.
No, he came with real humility, making himself one with us in every way.
ಯೇಸು ಸ್ವಾಮಿಯು ನಿಜವಾದ ದೀನತೆಯಲ್ಲಿ ಈ ಲೋಕಕ್ಕೆ ಬಂದರು, ನಮ್ಮ ಹಾಗೆ ಎಲ್ಲಾ ವಿಷಯಗಳಲ್ಲೂ ಸಾಧಾರಣ ಮನುಷ್ಯನ ರೀತಿಯಲ್ಲಿ ಜೀವಿಸಿದರು.
He was made like his brothers in all things.
ಸಹೋದರರ ರೀತಿಯಲ್ಲಿ ಎಲ್ಲಾ ವಿಷಯಗಳಲ್ಲೂ ಒಂದೇ ತರ ಇದ್ದರು ನಮ್ಮ ಹಾಗೆ.
And once we see this glory of his humility, we will see there's a far greater glory in that than even in the wonderful miracles that Jesus did when he was on the earth.
ಆತನ ದೀನತೆಯಲ್ಲಿನ ಮಹಿಮೆಯನ್ನ ನಾವು ನೋಡುವಾಗ ಗ್ರಹಿಸಿಕೊಳ್ಳೋದೇನಪ್ಪ ಅಂದ್ರೆ, ಯೇಸು ಸ್ವಾಮಿ ಇಹಲೋಕದಲ್ಲಿ ಇದ್ದಾಗ ತಾನು ಮಾಡಿದಂತ ಅದ್ಭುತ ಮತ್ತು ಮಹತ್ತ ಕಾರ್ಯಗಳ ಮಹಿಮೆಗಿಂತ ದೀನತೆಯ ಮಹಿಮೆಯು ದೊಡ್ಡದು ಎಂಬುದಾಗಿ ಕಾಣ್ತೇವೆ.
And here is the first area where we need to see how God wants man to live. In the life of Jesus, we have an example. God has given us an example of how God wants man to live.
ಈ ಒಂದು ಕ್ಷೇತ್ರದಲ್ಲಿ ನಾವು ನೋಡೋದೇನಪ್ಪ ಅಂದ್ರೆ, ಮನುಷ್ಯನು ಹೇಗೆ ಜೀವಿಸಬೇಕು ಎಂಬುದಾಗಿ ದೇವರು ಬಯಸ್ತಾರೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಮತ್ತು ಯೇಸು ಸ್ವಾಮಿಯ ಜೀವಿತದಿಂದ ದೇವರು ನಮಗೆ ತೋರಿಸಿದ್ದೇನಪ್ಪ ಅಂತಂದ್ರೆ, ಮನುಷ್ಯನು ಇದೇ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸುವಂತದ್ದನ್ನ ತೋರಿಸುವುದಾಗಿದೆ.
There was not an atom of pride in our Lord Jesus Christ.
ನಮ್ಮ ಕರ್ತನಾದ ಯೇಸುವಿನಲ್ಲಿ ಅಹಂಕಾರವೆಂಬ ಸಣ್ಣ ಕಣ ಕೂಡ ಇರಲಿಲ್ಲ.
He never imposed himself on people. He never made people dread him as if he was somebody far superior to them. He was far superior to every single one. He was after all their creator, Almighty God.
ಯೇಸು ಸ್ವಾಮಿ ಎಂದಿಗೂ ಸಹ ಯಾರ ಎದುರುಗಡೆನು ಸಹ ತನ್ನನ್ನ ತಾನು ದೊಡ್ಡವನು ಎಂದೆನಿಸಿಕೊಳ್ಳುವುದಾಗಲಿ ಅಥವಾ ತಾನು ನಿಮಗಿಂತ ಶ್ರೇಷ್ಠನು ಎಂಬುದಾಗಿ ತೋರಿಸಿಕೊಳ್ಳುವುದಾಗಲಿ ಯಾವತ್ತೂ ಮಾಡಲಿಲ್ಲ. ಆತನು ನಿಜವಾಗಿಯೂ ಸರ್ವಶಕ್ತನು ಮತ್ತು ಸೃಷ್ಟಿಕರ್ತನು ಮತ್ತು ದೊಡ್ಡವನ ಆಗಿದ್ದರೂ ಸಹ.
But he hid all that glory. It was all concealed in that flesh in which he came.
ಆದರೆ ಆತನು ಆ ಎಲ್ಲಾ ಮಹಿಮೆಯನ್ನ ಅಡಗಿಸಿಟ್ಟಿದ್ದಾನೆ. ತಾನು ಶರೀರಧಾರಿಯಾಗಿ ಬಂದಂತದರಲ್ಲಿ ಆ ಮಹಿಮೆಯನ್ನ ಮರೆಮಾಚಿದ್ದಾನೆ.
And he lived just like any other ordinary man. He would call himself the son of man, meaning I'm just an ordinary man.
ಆತನು ದೇವರ ಮಗನಾಗಿದ್ದರೂ ಸಹ ಎಲ್ಲರ ರೀತಿ ಸಾಧಾರಣ ಮನುಷ್ಯನಾಗಿ ಜೀವಿಸಿದರು ಮತ್ತು ಹೇಳುತ್ತಿದ್ರು ಈ ರೀತಿಯಾಗಿ, ಯೇಸು ಸ್ವಾಮಿ ನಾನು ನಿಮ್ಮ ಹಾಗೆ ಸಾಧಾರಣ ಮನುಷ್ಯನು ಎಂಬುದಾಗಿ.
And there we see the greatness of God. He humbled himself.
ಅಲ್ಲಿ ನಾವು ದೇವರ ದೊಡ್ಡತನವನ್ನ ಕಾಣ್ತೇವೆ. ಯೇಸು ತಮ್ಮನ್ನ ತಾವು ತಗ್ಗಿಸಿಕೊಂಡರು.
God wants man to live in humility.
ಮನುಷ್ಯನು ದೀನತೆಯಲ್ಲಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ.
In one of our earlier studies, we considered how evil came into this universe through Lucifer, the head of the angels, seeking to exalt himself in pride. Because he was perfect in wisdom and beauty, Lucifer began to be proud of it. And he sought to go still further up and even exalt himself above God Almighty himself.
ನಮ್ಮ ಹಿಂದಿನ ಅಧ್ಯಾಯಗಳಲ್ಲಿ ದುಷ್ಟತನವು ಹೇಗೆ ಉತ್ಪತ್ತಿ ಆಯಿತು ಅಥವಾ ಆರಂಭವಾಯಿತು ಎಂಬುದಾಗಿ ನೋಡಿಕೊಂಡೆವು. ಅಲ್ಲಿ ಲೂಸಿಫರ್ನೆಂಬ ದೂತನಿದ್ದನು. ಆತನು ಜ್ಞಾನದಲ್ಲಿಯೂ ಮತ್ತು ಬುದ್ಧಿಯಲ್ಲಿಯೂ ಉತ್ತಮನಾಗಿದ್ದನು ಮತ್ತು ಸುಂದರನೂ ಆಗಿದ್ದನು ಮತ್ತು ಉನ್ನತ ಸ್ಥಾನವನ್ನು ಸಹ ಹೊಂದಿದ್ದನು. ಹಾಗಿದ್ದರೂ ಸಹ ತನ್ನನ್ನು ತಾನು ಗರ್ವ ಪಡಿಸಿಕೊಂಡು ಸರ್ವಶಕ್ತನಾದ ದೇವರಿಗಿಂತ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗ ಬಯಸಿದನು.
And as soon as such a thought came into Satan's heart, God immediately cast him down.
Saitanana hrudayadalli aa ondu yochane banda marukshanave devaru saitananna horadabbidaru.
God is always against pride wherever he finds it. The Bible says God resists the proud.
Ahankaravu elli kandu baruttado devaru adanna virodha maartare. ದೇವರು ಈ ರೀತಿಯಾಗಿ ಹೇಳ್ತಾರೆ, ಅಹಂಕಾರಿಗಳನ್ನು ನಾನು ಎದುರಿಸ್ತೀನಿ ಎಂಬುದಾಗಿ.
If you're a proud person, it doesn't matter what you're proud of. If you're a proud person, you'll find that God is resisting you all the time.
ನೀವು ಯಾವುದಾದರೂ ವಿಷಯವಾಗಿ ಅಹಂಕಾರ ಅಥವಾ ಗರ್ವ ಪಡ್ತಾ ಇದ್ರೆ ನೀವು ಕಂಡುಕೊಳ್ತೀರಿ ದೇವರು ನಿಮ್ಮನ್ನು ಎಲ್ಲಾ ಸಮಯಗಳಲ್ಲಿ ಎದುರಿಸ್ತಿರ್ತಾರೆ ಎಂಬುದಾಗಿ.
Now resist is the opposite of support.
ಬೆಂಬಲದ ವಿರುದ್ಧವಾಗಿ ಎದುರಿಸುವಂತದ್ದು ಆಗಿದೆ.
God does not support proud people, and not only that, he resists them, he fights against them.
Devaru ahankarigalanna bembalisodilla, avaranna edurustare mattu avara viruddhavagi horaadtare.
And that's why Satan was cast down. There could be no pride in heaven.
Adakkagi Saitananu horadabbalpattanu. Paralokadalli ahankaravu iruvantaddu devarige ishtavirilla.
And when Satan was cast down and man was created, Satan decided to infect man as well with the same pride with which he was infected.
ಸೈತಾನನು ಹೊರದಬ್ಬಲ್ಪಟ್ಟ ನಂತರ ಮನುಷ್ಯನು ಸೃಷ್ಟಿಸಲ್ಪಟ್ಟನು. ಆಗ ಸೈತಾನನು ನಿಶ್ಚಯಿಸಿಕೊಂಡಿದ್ದೇನೆಂದರೆ, ನಾನು ಈ ಮನುಷ್ಯರಲ್ಲಿ ಅಹಂಕಾರವೆಂಬ ಕಣವನ್ನ ಹುಟ್ಟಿಸಬೇಕು ಮತ್ತು ಅವರನ್ನ ಇದರಿಂದ ಕಿಡಿಸಬೇಕು ಎಂಬುದಾಗಿ ನಿರ್ಧರಿಸಿಕೊಂಡನು.
Now the human race is infected with this pride.
ಈ ಒಂದು ಮಾನವನ ಇತಿಹಾಸದಲ್ಲಿ ಪ್ರತಿಯೊಬ್ಬ ಮಾನವನು ಅಹಂಕಾರವೆಂಬ ಸೋಂಕಿಗೆ ಒಳಗಾಗಿದ್ದಾನೆ.
Every child born into this world is born with this infection of pride.
ಈ ಲೋಕದಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಗುವು ಅಹಂಕಾರವೆಂಬ ಸೋಂಕಿನಿಂದ ಕೂಡಿರುತ್ತದೆ.
And that's why from the time he can do anything, he begins to fight, assert himself and seek his own. And to save man from this wretched pride, Jesus came and humbled himself to redeem man from this poison.
ಅದಕ್ಕಾಗಿ ಮಗುವು ಬೆಳೀತಾ ಬೆಳೀತಾ ಮುಂದೊಂದು ದಿನ ದೊಡ್ಡದಾದಾಗ ತನಗಾಗಿ ಹೋರಾಟ ಮಾಡುತ್ತದೆ ಹಾಗೂ ತನ್ನ ಸ್ವಾರ್ಥಕ್ಕಾಗಿ ನಿಲ್ಲುತ್ತದೆ, ಅಹಂಕಾರ ಪಡುತ್ತದೆ. ಮನುಷ್ಯನನ್ನು ಈ ಒಂದು ಕೆಟ್ಟ ಗರ್ವದಿಂದ ಬಿಡುಗಡೆಗೊಳಿಸಲು ಮತ್ತು ಈ ವಿಷದಿಂದ ಮನುಷ್ಯನನ್ನು ವಿಮೋಚನೆಗೊಳಿಸಲು ಯೇಸು ಸ್ವಾಮಿ ಬಂದು ತಮ್ಮನ್ನ ತಾವು ತಗ್ಗಿಸಿಕೊಂಡರು.
So just like our sin originated in the pride of Lucifer. All sin originated in the pride of Lucifer. In the same way, redemption originated in the self-humbling of Jesus Christ.
Hege namma paapavu Luciferana garvadalli huttikondito ade reetiyagi vimochaneyu tannannu taanu taggisikondanta Yesu Christanalli huttikondito.
See, these are two completely different spirits operating in the world. We need to understand this.
ಈ ಒಂದು ತದ್ವಿರುದ್ಧವಾದ ಆತ್ಮಗಳು ಈ ಲೋಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
There's a spirit of pride, always seeking to exalt itself, push other people down, show that we are greater. And then there's a spirit of humility, of Jesus, always seeking to go down.
ಒಂದು ಕಡೆ ಅಹಂಕಾರವೆಂಬ ಆತ್ಮವು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಿರುತ್ತದೆ, ಮತ್ತೊಬ್ಬರನ್ನ ತುಳಿದು ತಾನು ದೊಡ್ಡವನು ಎಂಬುದಾಗಿ ತೋರಿಸಿಕೊಳ್ಳುವಂತ ಕಾರ್ಯ ಮಾಡುತ್ತಿರುತ್ತದೆ. ಮತ್ತೊಂದು ಕಡೆ ಕ್ರಿಸ್ತನ ಆತ್ಮವು ಯಾವಾಗಲೂ ಮತ್ತು ಎಲ್ಲಾ ವಿಷಯದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತದ್ದು.
ಸೊ ಇಟ್ಸ್ ವೆರಿ ಈಸಿ ಫಾರ್ ಯು ಟು ನೋ ಹೌ ಮಚ್ ಆಫ್ ದ ಮೈಂಡ್ ಆಫ್ ಕ್ರೈಸ್ಟ್ ಯು ಹ್ಯಾವ್ ಇನ್ ಯುವರ್ ಓನ್ ಲೈಫ್.
ನೀವು ನಿಮ್ಮ ಸ್ವಂತ ಜೀವಿತದಲ್ಲಿ ಕ್ರಿಸ್ತನ ಮನಸ್ಸನ್ನು ಎಷ್ಟು ಹೊಂದಿಕೊಂಡಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಸುಲಭ.
ಹಿಯರ್ ಇಸ್ ದಿ ಆನ್ಸರ್. ಯು ಹ್ಯಾವ್ ಆಸ್ ಮಚ್ ಆಫ್ ದ ಮೈಂಡ್ ಆಫ್ ಕ್ರೈಸ್ಟ್ ಇನ್ ಯು ಆಸ್ ಯು ಹ್ಯಾವ್ ಆಫ್ ಹಿಸ್ ಹ್ಯೂಮಿಲಿಟಿ.
ಅದಕ್ಕೆ ಇಲ್ಲಿ ಉತ್ತರ ಇದೆ. ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಎಷ್ಟು ನೆಲೆಗೊಂಡಿರುತ್ತದೋ ಅಷ್ಟು ದೀನತೆಯನ್ನ ನೀವು ಹೊಂದಿಕೊಂಡಿರುತ್ತೀರ.
ದಟ್ ಈಸ್ ದಿ ಇನ್ಫಾಲಿಬಲ್ ಗೇಜ್ ಆಫ್ ಸ್ಪಿರಿಚುವಲ್ ಗ್ರೋತ್.
ಆತ್ಮಿಕ ಬೆಳವಣಿಗೆಗೆ ಇದು ಒಂದು ನಿಶ್ಚಿತ ಮಾನದಂಡವಾಗಿದೆ.
ಯು ಆರ್ ಗ್ರೋಯಿಂಗ್ ಸ್ಪಿರಿಚುಲಿ ಇಫ್ ಯು ಆರ್ ಗ್ರೋಯಿಂಗ್ ಇನ್ ಹ್ಯೂಮಿಲಿಟಿ. ದಟ್ಸ್ ಆಲ್, ನೋ ಮೋರ್ ದನ್ ದಟ್.
ನೀವು ದೀನತೆಯಲ್ಲಿ ಬೆಳೀತಾ ಇದ್ರೆ ಆತ್ಮಿಕವಾಗಿ ಕೂಡ ಬೆಳೀತಾ ಇರ್ತೀರ. ಆತ್ಮಿಕವಾಗಿ ಬೆಳೆಯೋದಕ್ಕೆ ಬೇರೆ ನಿಯಮ ಇಲ್ಲ.
ನಾಟ್ ವೆನ್ ಯು ಗ್ರೋ ಇನ್ ಬೈಬಲ್ ನಾಲೆಜ್. ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ಸ್ಪಿರಿಚುವಲ್ ಗ್ರೋತ್ ಮೀನ್ಸ್ ಐ ಆಮ್ ಗ್ರೋಯಿಂಗ್ ಇನ್ ನಾಲೆಜ್ ಆಫ್ ದ ಬೈಬಲ್, ಐ ಆಮ್ ಗ್ರೋಯಿಂಗ್ ಇನ್ ಯೂಸ್ಫುಲ್ನೆಸ್, ಐ ಆಮ್ ಗ್ರೋಯಿಂಗ್ ಇನ್ ಸರ್ವಿಂಗ್ ಗಾಡ್ ಹಿಯರ್ ದೇರ್ ಅಂಡ್ ಎವ್ರಿವೇರ್.
ಅನೇಕರು ಈ ರೀತಿಯಾಗಿ ಯೋಚಿಸುತ್ತಾರೆ, ನಾನು ಸತ್ಯವೇದದ ಜ್ಞಾನದಲ್ಲಿ ಬೆಳೀತಾ ಇದ್ದೀನಿ, ನಾನು ದೇವರಿಗೆ ಉಪಯೋಗಕಾರಿಯಾಗಿ ಆಗ್ತಾ ಇದ್ದೀನಿ, ಅದರಲ್ಲಿ ಬೆಳೀತಾ ಇದ್ದೀನಿ, ಮತ್ತು ನಾನು ದೇವರಿಗೆ ಸೇವೆ ಮಾಡೋದ್ರಲ್ಲಿ ಮತ್ತು ಎಲ್ಲಾ ಕಡೆ ಹೋಗಿ ಸೇವೆ ಮಾಡೋದ್ರಲ್ಲಿ ಬೆಳೀತಾ ಇದ್ದೀನಿ ಎಂಬುದಾಗಿ ಅಂದುಕೊಂಡು ಅದೇ ಆತ್ಮಿಕ ಬೆಳವಣಿಗೆ ಎಂಬುದಾಗಿ ಅರ್ಥ ಮಾಡಿಕೊಂಡಿರ್ತಾರೆ.
Well, that's not really the infallible gauge. You can be mistaken because a lot of people who are serving are not really growing. They're more active, but they're not really growing spiritually.
ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಇದು ನಿಜವಾದ ಮತ್ತು ನಿಶ್ಚಿತವಾದ ಮಾನದಂಡ ಅಲ್ಲ ಆತ್ಮಿಕ ಬೆಳವಣಿಗೆಗೆ. ಅನೇಕರು ಯಾರು ದೇವರಿಗೆ ಹೆಚ್ಚು ಸೇವೆಯನ್ನ ಮಾಡ್ತಾ ಇದಾರಲ್ಲ, ಅವರು ಆತ್ಮಿಕವಾಗಿ ಬೆಳೀತಾ ಇಲ್ಲ ಮತ್ತು ಬೆಳೆದಿಲ್ಲ ಕೂಡ.
The person is growing spiritually will always become more and more humble.
ಒಬ್ಬ ಮನುಷ್ಯನು ಆತ್ಮಿಕವಾಗಿ ಬೆಳೀತಾ ಇದ್ದಾನೆ ಅಂತ ಅಂದ್ರೆ ಆತನು ಹೆಚ್ಚೆಚ್ಚಾಗಿ ದೀನತೆಯುಳ್ಳ ಅವನಾಗಿರುತ್ತಾನೆ.
Now when you look at Jesus, the very fact that he came down from heaven to earth, God, and became man itself would be a tremendous demonstration of humility, but he didn't stop there.
ನೀವು ಯೇಸುವನ್ನೇ ನೋಡೋದಾದ್ರೆ ಒಂದು ವಾಸ್ತವಾಂಶ ಏನಪ್ಪಾ ಅಂದ್ರೆ, ಯೇಸು ಇಹಲೋಕಕ್ಕೆ ದೇವರಾಗಿದ್ದುಕೊಂಡು ಮನುಷ್ಯರಾಗಿ ಬಂದರು. ಅದು ಒಂದು ದೊಡ್ಡ ದೀನತೆಯಾಗಿದೆ. ಆದ್ರೆ ಆತನು ಅಲ್ಲಿಗೆ ನಿಲ್ಲಿಸಲಿಲ್ಲ.
When he became a man, he refused to be a king.
ಯೇಸು ಸ್ವಾಮಿ ಮನುಷ್ಯನಾದಾಗ ರಾಜನಾಗುವಂತದ್ದನ್ನ ನಿರಾಕರಿಸಿದರು.
Now if Jesus had come from heaven and become the greatest king on earth, that would still have been humility, because it would have been a tremendous step down from God to become a king. But the wonderful thing we see here is he went still further.
ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದು ಲೋಕದ ದೊಡ್ಡ ರಾಜನಾಗಿ ಇರಲಿಕ್ಕೆ ಇಷ್ಟಪಟ್ಟು ಅದೇ ಆಗಿದ್ರೂ ಕೂಡ ಅದು ಒಂದು ಅದ್ಭುತವಾದ ಕೆಳಗಿನ ಸ್ಥಾನ ತೆಗೆದುಕೊಳ್ಳುವಂತದ್ದಾಗಿದೆ ದೇವರಾಗಿದ್ದುಕೊಂಡು. ಆದ್ರೆ ನಾವು ನೋಡ್ತೇವೆ ಸತ್ಯ ಏನಪ್ಪ ಅಂದ್ರೆ ಯೇಸು ಸ್ವಾಮಿ ಇನ್ನೂ ಕೆಳಗಿನ ಸ್ಥಾನಕ್ಕೆ ಹೋದರು ಎಂಬುದಾಗಿ.
He refused to be a king. We read once that when people tried to crown him, he just ran away.
ಯೇಸು ಸ್ವಾಮಿ ರಾಜನಾಗುವಂತದ್ದನ್ನ ನಿರಾಕರಿಸಿದರು. ಒಂದು ಬಾರಿ ನಾವು ಸತ್ಯವೇದದಲ್ಲಿ ಓದ್ತೇವೆ, ಜನರು ಆತನನ್ನ ಅರಸನನ್ನಾಗಿ ಮಾಡಲು ಕಿರೀಟ ತೊಡಿಸಲು ಬಂದಾಗ ಯೇಸು ಸ್ವಾಮಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದರು.
When he became a man, he humbled himself and he became a servant of everyone. He became like a slave.
ಯೇಸು ಸ್ವಾಮಿ ಮನುಷ್ಯನಾದಾಗ ತಮ್ಮನ್ನ ತಾವು ತಗ್ಗಿಸಿಕೊಂಡರು ಮತ್ತು ದಾಸರಾಗಿ ಪ್ರತಿಯೊಬ್ಬರಿಗೂ ಸೇವೆ ಮಾಡುವವರಾದರು.
He often used to tell his disciples, I didn't come here for you people to serve me. I came to serve you.
ಯೇಸು ಸ್ವಾಮಿ ಬಹಳಷ್ಟು ಬಾರಿ ತನ್ನ ಶಿಷ್ಯಂದ್ರಿಗೆ ಈ ರೀತಿಯಾಗಿ ಹೇಳುತ್ತಿದ್ರು, ನಿಮ್ಮಿಂದ ನಾನು ಸೇವೆ ಮಾಡಿಸ್ಕೋಬೇಕು ಅಂತ ಈ ಲೋಕಕ್ಕೆ ಬಂದಿಲ್ಲ, ನಾನು ನಿಮಗೆ ಸೇವೆ ಮಾಡುವ ಉದ್ದೇಶದಿಂದ ಈ ಲೋಕಕ್ಕೆ ಬಂದಿದ್ದೀನಿ ಎಂಬುದಾಗಿ.
That's how God is, you know. God's nature is to serve and help and bless other people, and the more you have of God's nature in you, what will you do?
ಯೇಸು ಸ್ವಾಮಿಯ ಸ್ವಭಾವ ಏನಪ್ಪ ಅಂತಂದ್ರೆ ಇದ್ದಿದ್ದು ಈ ಲೋಕದಲ್ಲಿ ಹೆಚ್ಚು ಮತ್ತೊಬ್ಬರಿಗೆ ಸೇವೆ ಮಾಡಬೇಕು, ಸಹಾಯ ಮಾಡಬೇಕು, ಆಶೀರ್ವಾದ ಮಾಡಬೇಕು ಎಂಬುದಾಗಿ. ಹಾಗಾದ್ರೆ ನೀವು ಯೇಸುವಿನ ಸ್ವಭಾವವನ್ನ ಹೊಂದ್ಕೊಂಡಿದ್ರೆ ನೀವೇನ್ ಮಾಡ್ತೀರಾ?
The more you will seek to serve and bless and help other people.
ಆಗ ನೀವು ಕೂಡ ಹೆಚ್ಚೆಚ್ಚಾಗಿ ಮತ್ತೊಬ್ಬರನ್ನ ಸಹಾಯಿಸಲು, ಆಶೀರ್ವದಿಸಲು ಮತ್ತು ಸೇವೆ ಮಾಡಲು ಇಷ್ಟಪಡ್ತೀರಾ ಮತ್ತು ಅದನ್ನು ಮಾಡ್ತೀರಾ ಕೂಡ.
You will not seek to promote yourself and show yourself as great.
ನೀವು ಯಾವತ್ತೂ ಈ ರೀತಿಯಾಗಿ ಮಾಡೋದಿಲ್ಲ. ಯೇಸುವಿನ ಸ್ವಭಾವವನ್ನ ಧರಿಸಿಕೊಂಡ್ರೆ ನಿಮ್ಮನ್ನ ನೀವು ಪ್ರದರ್ಶನ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ದೊಡ್ಡತನವನ್ನ ತೋರಿಸಿಕೊಳ್ಳೋದಾಗ್ಲಿ ಮಾಡೋದಿಲ್ಲ.
See, unfortunately, even among those who call themselves Christians and Christian leaders, one finds very often a spirit of self-exaltation. That's so contrary to the spirit of Christ.
ಇಂದಿನ ಅನೇಕ ಕ್ರೈಸ್ತ ನಾಯಕರುಗಳಲ್ಲಿ ನಾವು ನೋಡೋದೇನಪ್ಪಾ ಅಂದ್ರೆ ಅವರು ತಮ್ಮನ್ನ ತಾವು ಹೆಚ್ಚಳ ಪಡಿಸಿಕೊಳ್ತಿರ್ತಾರೆ, ತಮ್ಮನ್ನ ತಾವು ಹೆಚ್ಚು ದೊಡ್ಡವರು ಎಂಬುವ ರೀತಿಯಲ್ಲಿ ಬಿಂಬಿಸಿಕೊಳ್ತಿರ್ತಾರೆ. ಅದು ಸ್ವಾರ್ಥ ಚಿಂತಕವಾಗಿದೆ, ಒಂದು ರೀತಿ ಹೇಳಬೇಕಪ್ಪ ಅಂದ್ರೆ ಕ್ರಿಸ್ತನ ಆತ್ಮದ ವಿರುದ್ಧವಾಗಿದೆ. ಇದು ಒಂದು ದುರದೃಷ್ಟಕರ ಸಂಗತಿಯಾಗಿದೆ.
Jesus never exalted himself. He told his disciples not to use titles.
ಯೇಸು ಸ್ವಾಮಿ ಯಾವತ್ತೂ ತಮ್ಮನ್ನ ತಾವು ಹೆಚ್ಚಳ ಪಡಿಸಿಕೊಳ್ಳಲಿಲ್ಲ. ಶಿಷ್ಯಂದ್ರೆ ಯೇಸು ಸ್ವಾಮಿ ಒಂದು ಬಾರಿ ಹೇಳಿದ್ರು ಯಾವುದೇ ರೀತಿಯ ಶಿರೋನಾಮೆಗಳನ್ನು ನಾವು ಹೊಂದಬಾರದು ಎಂಬುದಾಗಿ.
And he said, You must be just brothers, just like all the others. We're here to serve one another.
ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಈ ರೀತಿಯಾಗಿ ಹೇಳಿದ್ರು, ನಾವೆಲ್ಲರೂ ಸಹೋದರರು ಅಷ್ಟೇ, ನಾವು ಒಬ್ಬರಿಗೆ ಒಬ್ಬರು ಸೇವೆ ಮಾಡುವವರಾಗಿರಬೇಕು ಎಂಬುದಾಗಿ ಮಾತ್ರ ಹೇಳಿದರು.
Jesus demonstrated by his life that a person's position and wealth and accomplishments and family status all have no value.
ಯೇಸು ತಮ್ಮ ಜೀವಿತದಿಂದ ಏನ್ ತೋರಿಸಿದ್ರಪ್ಪ ಈ ಲೋಕದಲ್ಲಿ ಅಂದ್ರೆ, ಒಬ್ಬ ಮನುಷ್ಯನ ಸಮಾಜದಲ್ಲಿನ ಸ್ಥಾನ, ಉದ್ಯೋಗ, ಮನೆ ಅಥವಾ ಕುಟುಂಬವು ದೇವರ ಕಣ್ಣಿಗೆ ಅತ್ಯಮೂಲ್ಯವಾದವುಗಳಲ್ಲ ಎಂಬುದಾಗಿ ತೋರಿಸಿದರು.
It's humility alone that determines your value in God's eyes, primarily.
ಪ್ರಾಥಮಿಕವಾಗಿ ದೇವರ ಕಣ್ಣಿಗೆ ನಿಜವಾದ ದೀನತೆಯು ಅತ್ಯಮೂಲ್ಯವಾದದ್ದು ಎಂಬುದಾಗಿ ತೋರಿಸುವಂತದ್ದಾಗಿದೆ.
Consider one fact. Do you know that you and I never had a choice as to which family we should be born in this world?
ಒಂದು ವಾಸ್ತವಾಂಶವನ್ನ ನೀವು ಪರಿಗಣಿಸ್ರಿ, ನಾವು ಯಾವತ್ತಾದ್ರೂ ಈ ಲೋಕಕ್ಕೆ ಬರುವ ಮುನ್ನ ಅಂದ್ರೆ ಹುಟ್ಟುವ ಮುನ್ನ ಯಾವತ್ತಾದ್ರೂ ನಾವು ಆಯ್ಕೆ ಮಾಡ್ಕೊಂಡಿದ್ವ ನಾವು ಇದೇ ಕುಟುಂಬದಲ್ಲಿ ಅಥವಾ ಇದೇ ಹಿನ್ನೆಲೆ ಒಳಗೆ ಹುಟ್ಟಬೇಕು ಅಂತ?
You didn't choose the family you were born into, did you?
ನೀವು ಇಂದು ಹುಟ್ಟಿದಂತ ಕುಟುಂಬವನ್ನ ನೀವಾಗಿ ಆಯ್ಕೆ ಮಾಡ್ಕೊಂಡಿಲ್ಲ.
We could say it was accidental. Completely beyond your choice.
ನಾವು ಇದನ್ನು ಈ ರೀತಿಯಾಗಿ ಹೇಳಬಹುದು, ಆಕಸ್ಮಿಕವಾಗಿ ನಾವು ಈ ಕುಟುಂಬದೊಳಗೆ ಹುಟ್ಟಿದ್ದೇವೆ, ಅದು ನಮ್ಮ ಆಯ್ಕೆಯ ಹೊರತಾಗಿದೆ ಎಂಬುದಾಗಿ.
I was born into a family which I never chose. You were born into a family which you never chose.
ನಾನು ಹುಟ್ಟಿದಂತ ಕುಟುಂಬವನ್ನ ನಾನು ಆಯ್ಕೆ ಮಾಡಿಕೊಂಡಿಲ್ಲ, ಅದೇ ತರ ನೀವು ಹುಟ್ಟಿದಂತ ಕುಟುಂಬವನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡಿಲ್ಲ.
We were just born into it.
ನಾವು ಆ ಕುಟುಂಬದೊಳಗೆ ಹುಟ್ಟಿದ್ವಿ ಅಷ್ಟೇ.
We were born in a country which we didn't choose. Into circumstances we didn't choose.
ನಾವು ಹುಟ್ಟಿರುವಂತ ದೇಶ ಅದನ್ನ ನಾವು ಆಯ್ಕೆ ಮಾಡಿಕೊಂಡಿಲ್ಲ, ನಮ್ಮ ಜೀವಿತದಲ್ಲಿ ಎದುರಾಗುವಂತ ಪರಿಸ್ಥಿತಿಗಳನ್ನು ಕೂಡ ನಾವು
There was only one person born into this world who could choose and determine beforehand where he will be born, when he will be born, in which town, in which building, in which town, in which family, everything. That was Jesus Christ.
ಆದರೆ ಒಬ್ಬನೇ ಒಬ್ಬ ಮನುಷ್ಯನು ತಾನು ಹುಟ್ಟುವ ಮುನ್ನ ಎಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು, ಯಾವ ಪಟ್ಟಣದಲ್ಲಿ ಹುಟ್ಟಬೇಕು, ಯಾವ ಕಟ್ಟಡದಲ್ಲಿ ಮತ್ತು ಕುಟುಂಬದಲ್ಲಿ ಹುಟ್ಟಬೇಕು ಎಂಬುದಾಗಿ ಆರಿಸಿಕೊಂಡನು. ಅದು ಯೇಸು ಕ್ರಿಸ್ತನು ಮಾತ್ರ.
From heaven he could have planned his birth perfectly. The exact date, the exact time, the exact location, the exact family.
ಯೇಸು ಸ್ವಾಮಿ ಪರಲೋಕದಲ್ಲಿ ಇದ್ದಾಗಲೇ ತನ್ನ ಹುಟ್ಟುವಂತ ಸ್ಥಳ, ಹುಟ್ಟುವಂತ ಜಾಗ ಮತ್ತು ಹುಟ್ಟುವಂತ ಸಮಯ, ಹುಟ್ಟುವಂತ ಪಟ್ಟಣವನ್ನ ನಿಶ್ಚಯಿಸಿಕೊಂಡರು.
And what does Jesus choose? He chooses a poor, unknown carpenter's family in a place called Nazareth, which had a very bad reputation in Israel.
ಯೇಸು ಸ್ವಾಮಿ ಯಾವ ರೀತಿಯ ಕುಟುಂಬವನ್ನ ಆಯ್ಕೆ ಮಾಡಿಕೊಂಡ್ರಪ್ಪ ಅಥವಾ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡ್ರಪ್ಪ ಅಂದ್ರೆ, ಒಂದು ಬಡ ಮತ್ತು ಬಡಗಿಯ ಉದ್ಯೋಗವನ್ನ ಹೊಂದಿದಂತ ಕುಟುಂಬವನ್ನ ಆಯ್ಕೆ ಮಾಡಿಕೊಂಡ್ರು ಮತ್ತು ನಜರೇತ್ ಎಂಬ ಊರನ್ನ ಆಯ್ಕೆ ಮಾಡಿಕೊಂಡ್ರು. ಆ ಊರು ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಮತ್ತು ಕೆಟ್ಟ ಹೆಸರನ್ನ ಹೊಂದಿತ್ತು ಆ ದಿನಗಳಲ್ಲಿ.
ಅಂಡ್ ಇಟ್ ವಾಸ್ ಅ ವೆರಿ ಪೂರ್ ಫ್ಯಾಮಿಲಿ. ಜೋಸೆಫ್ ವಾಸ್ ಅ ಕಾರ್ಪೆಂಟರ್.
ಮತ್ತು ಆತನು ಆರಿಸಿಕೊಂಡಂತ ಕುಟುಂಬ ಬಹಳ ಬಡ ಕುಟುಂಬವಾಗಿತ್ತು. ಯೋಸೆಫನು ಬಡಗಿಯಾಗಿದ್ದನು.
ನಾಟ್ ಓನ್ಲಿ ದಟ್, ಜೀಸಸ್ ವಾಸ್ ದಿ ಓನ್ಲಿ ಪರ್ಸನ್ ಹೂ ಕುಡ್ ಡಿಟರ್ಮಿನ್ ವೇರ್ ಎಕ್ಸಾಕ್ಟ್ಲಿ ಹಿ ವಾಸ್ ಗೋಯಿಂಗ್ ಟು ಬಿ ಬೋರ್ನ್. And what place does he choose?
Yesu Swami obbare taavu elli huttabeku yava staladalli huttabeku embudagi nischayisikolluvanta adhikaravanna hondiddaru mattu yava stalavanna Yesu Swami alike maadkondru hagadre
a stable, a lowly stable where donkeys and cows and all were moving around, a dirty place.
ಕತ್ತೆಗಳು, ದನಗಳು ಮತ್ತು ಇತರೆ ಪ್ರಾಣಿಗಳು ಓಡಾಡುವಂತ ಹೊಲಸು ಜಾಗವನ್ನ ಯೇಸು ಸ್ವಾಮಿ ಆಯ್ಕೆ ಮಾಡಿಕೊಂಡರು.
This is the place he chose. And when you read in Matthew chapter 1, you read the family line. People are proud of their family line. He chose a family line of where there was a woman there called Tamar who committed adultery with her father-in-law.
ಮತ್ತಾಯ ಒಂದನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಯೇಸು ಸ್ವಾಮಿ ಆರಿಸಿಕೊಂಡಂತ ಕುಟುಂಬವನ್ನ ನಾವು ಓದ್ತೇವೆ. ಅನೇಕ ಜನರು ತಮ್ಮ ಕುಟುಂಬದ ಹಿನ್ನೆಲೆಯೊಳಗಿಂದ ಬಂದಂತದ್ದರ ವಿಷಯವಾಗಿ ಗರ್ವ ಪಡ್ತಾರೆ. ಆದ್ರೆ ಯೇಸು ಸ್ವಾಮಿ ಆರಿಸಿಕೊಂಡಂತ ಕುಟುಂಬ ಯಾವ ತರ ಆಗಿತ್ತಪ್ಪ ಅಂದ್ರೆ, ತನ್ನ ಮಾವನೊಟ್ಟಿಗೆ ವ್ಯಭಿಚಾರ ಮಾಡಿದಂತ ತೋಮೋರಳ ಕುಟುಂಬದಲ್ಲಿ ಯೇಸು ಸ್ವಾಮಿ ಹುಟ್ಟಿದರು.
Another one in that family tree was Rahab, who was a prostitute in Jericho.
ಮತ್ತೊಂದು ಕುಟುಂಬ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ, ಯೆರಿಕೋದಲ್ಲಿ ವ್ಯಭಿಚಾರಣಿಯಾದಂತ ರಹೇಬಳ ಕುಟುಂಬದಲ್ಲಿ ಯೇಸು ಸ್ವಾಮಿ ಹುಟ್ಟಿದರು.
Another one was Ruth, who was a descendant of Moab, who was born as a result of incest. We read in Genesis 19.
ವಿವಾಹ ಏತರ ಸಂಬಂಧದಿಂದ ಹುಟ್ಟಿದಂತ ಮೊಹೇಬನ ಸಂತತಿಯಾದ ರೂತಳ ಕುಟುಂಬದಲ್ಲಿ ಯೇಸು ಸ್ವಾಮಿ ಹುಟ್ಟಿದರು.
And one was Bathsheba, with whom David committed adultery.
ಮತ್ತು ದಾವಿದನು ವ್ಯಭಿಚಾರ ಮಾಡಿದಂತ ಬತ್ಸೇಬಳ ಕುಟುಂಬದಲ್ಲಿ ಯೇಸು ಸ್ವಾಮಿ ಹುಟ್ಟಿದರು.
This is the line which Jesus chose.
ಈ ಒಂದು ಹಿನ್ನೆಲೆಯನ್ನ ಯೇಸು ಸ್ವಾಮಿ ಆಯ್ಕೆ ಮಾಡಿಕೊಂಡರು.
Why did Jesus choose this type of humiliating line and a lowly place to be born?
ಯಾಕೆ ಯೇಸು ಮುಜುಗರಕ್ಕೆ ಒಳಗಾದಂತ ಮತ್ತು ಕೆಳಮಟ್ಟದ ಹಿನ್ನೆಲೆಯನ್ನ ಹೊಂದಿದಂತ ಕುಟುಂಬವನ್ನ ಆಯ್ಕೆ ಮಾಡಿಕೊಂಡರು ಜನಿಸಲು?
Because he wanted to come underneath all of us to serve us.
ಯಾಕೆಂದರೆ ಯೇಸು ಎಲ್ಲರಿಗಿಂತ ಕೆಳಗೆ ಬಂದು ನಮಗಾಗಿ ಸೇವೆ ಮಾಡಲು ಆ ಕುಟುಂಬವನ್ನ ಆರಿಸಿಕೊಂಡರು.
Remember dear friend, this is the nature God wants you to have, to go underneath others to serve them and bless them.
ಪ್ರಿಯ ಸ್ನೇಹಿತರೆ, ಇದನ್ನ ನೀವು ಯಾವಾಗಲೂ ನೆನಪಿಡಿ, ನೀವು ಮತ್ತೊಬ್ಬರ ಕೆಳಗೆ ಇಳಿದು ಅವರನ್ನ ಆಶೀರ್ವದಿಸಲು ಮತ್ತು ಸೇವೆ ಮಾಡುವಂತ ಸ್ವಭಾವವನ್ನ ಹೊಂದ್ಕೋಬೇಕು ಅಂತ ದೇವರು ಬಯಸ್ತಾರೆ. ಆಮೆನ್.